స్థూలం దేహం గల రసయంద్రియం గల ఆకారం రూపమడింపు ఐక్యాహార ఒందు దేహదిందు ఒందు దేహకి భోగ ప్రసార ఇష్టం ರಸನೇಂದ್ರಿಯದ ವ್ಯಾಪ ನಾನು ಬಿಡಲ್ಲ ಮತ್ತು ನಾಳೆ ಮತ್ತು ಕೇಳ್ತೇನೆ ಎಲ್ಲ ಇಂದ್ರಿಯದ ವ್ಯಾಪಾರವನ್ನು ಕೇಳ್ತೇನೆ ಇವತ್ತು ಮನೆಗೆ ಹೋಗಿ ಎಲ್ಲ ನೋಡಿಕೊಂಡು ನಾಳೆ ಬಂದಾಗ ನಾನು ಬಾಯಿ ಬಿಡಲ್ಲ ನೀವೇ ಎಲ್ಲ ಹೇಳ್ತಾ ಹೋಗಿ ಪ್ರತಿಯೊಂದು ಇಂದ್ರಿಯದ ವ್ಯಾಪಾರ ಇಷ್ಟರವರೆಗೆ ಏನೇನಾಯಿತು ಎಲ್ಲ ಪ್ರಾಕ್ಟೀಸ್ ಅಲ್ವಾ ಒಂದೇ ಥರ ಒಂದೇ ಥರ ಆ ರೂಪವೊಂದು ವ್ಯತ್ಯಾಸ ಆಗುತ್ತೆ ಹೌದಲ್ವ ಪ್ರಾಕ್ಟೀಸ್ ಇಲ್ಲಿ ಮಾಡ್ಕೊ ನನಗೆ ಹೇಳಿದ್ದಂತಲ್ಲ ನೀವೇ ನಿತ್ಯ ಮಾಡ್ತಿರ್ತಾರೆ ನಿತ್ಯ ಚಿಂತನೆ ಮಾಡಿದ್ರೆ ಒಳ್ಳೆಯ ಪುಣ್ಯ ನಂತರ ಭಗವಂತನಿಗೆ ಜೀವನಿಗೆ ಗಂಧ ಆಘ್ರಾಣ ಮಾಡಿಸಿ ಆ ಗಂಧದ ಮೂಲಕ ಅವನಿಗೆ ಸುಖ ಕೊಡಬೇಕು ಆಘ್ರಾಣದ ಮೂಲಕ ಸುಖ ಕೊಡಬೇಕು ಅಂತ ಭಗವಂತನಿಗೆ ಬಿಂಬನಿಗೆ ಯಾವಾಗ ಇಚ್ಛ ಬರುತ್ತೆ ಅವಾಗೆ ಭಗವಂತನ ಅಂದ್ರೆ ಬಿಂಬ ಮೂರ್ತಿಯ ಘ್ರಾಣೇಂದ್ರಿಯ ಪ್ರದ್ಯುಮ್ನ ಹೋಗ್ತಾನೆ ಆ ಪ್ರದ್ಯುಮ್ನ ನೋಡಿ ಹೇಗೆ ಪಟ್ಟದ್ದು ಬರ್ತಾ ಇದೆ ಉತ್ತರಗಳು ಅಂತ ಆಗುತ್ತೆ ಬಿಂಬನ ಘ್ರಾಣೇಂದ್ರಿಯ ಯಾವ ರೂಪ ಪ್ರದ್ಯುಮ್ನ ರೂಪ ಈಗ ಮತ್ತು ನೀವೇ ಹೇಳಿ ನಾನು ಹೇಳಲ್ಲ ಘ್ರಾಣೇಂದ್ರಿಯದ ವ್ಯಾಪಾರ ಹೇಗೆ ನಡೆಯಬೇಕು ಎಲ್ಲ ಒಮ್ಮೆಲೆ ವಾಲ್ಯೂಮ್ ಜಾಸ್ತಿ ಮಾಡಿ ಬಾಯಿ ಮತ್ತು ಸರಿಯಾಗಿ ಚೆನ್ನಾಗಿ ಬಿಂಬನ ಕಾಣದಲ್ಲಿರುವ ರೂಪ ಅಲ್ಲಿರುವ ಹಾಗೆ ಸ್ವರೂಪ ಹಾಗಾದ್ರೆ ಹನ್ನೊಂದು ಹಿಂದೆ ಹೇಳಿದರು. ನಂತರ ಯಾವಾಗ ಯಾವಾಗ ಯಾವ ಯಾವ ಇಂದ್ರಿಯ ವ್ಯಾಪಾರ ಆಗುವಾಗ ದೇವರು ನಿಮಗೆ ನೆನಪು ಕೊಡುತ್ತಾ ಅನ್ನೋ ಜಾತಿಯಲ್ಲಿ ಒಂದು ಸಲ ಚಿಂತನೆ ಮಾಡಿ ಮೊದಲಾದರೆ ಸಂಸಾರದಲ್ಲಿ ನಿತ್ಯ ನಡೆಯೋಕ್ಕಾಗುತ್ತೆ. ಪ್ರತಿ ಕ್ಷಣಕ್ಕೂ ನಮ್ಮ ನೆನಪು ಬರಬೇಕು ಅಂದರೆ ಅಷ್ಟು ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಸ್ವಚ್ಛವಾದ ವಿಚಾರ ಅಂಥ ಕಾಲಕ್ಕೆ ನೆನಪು ಬರಬೇಕಲ್ಲ ಅಂದರೆ ಅವನು ಕೊಡಬೇಕು, ಅವನು ಕೊಡಬೇಕು, ಅವನು ಕೊಡಬೇಕಾದರೆ ತಕ್ಕಂಥ ಪುಣ್ಯ ನಾವು ಪಡ್ಕೊಂಡಿರ್ಬೇಕು. ಪಡ್ಕೋಬೇಕಾದ್ರೆ ಒಂದೇ ಮಾರ್ಗ, ಅವನ ಪಾಪವನ್ನು ಸದಾ ಸ್ವಾಮಿ ಕೊಡೋ 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 ಅಂತ ಹಿಂದೆ ಬಿದ್ದರೆ ಕೊಡಲಿಕ್ಕೆ ಕೊಡಲಿಕ್ಕೆ ಶುರು ಮಾಡ್ತಾ ಬರ್ತಾರೆ. ಅದರಿಂದ ಬೆಳಿಗ್ಗೆ ಒಮ್ಮೆ ಆದರೂ ಪೂರ್ಣ ಸ್ಮರಣೆ ಮಾಡಿ, ಮಧ್ಯಾಹ್ನ ಊಟದ ಕಾಲಕ್ಕೆ ಸ್ವಲ್ಪ ಮುಂಚೆ ಒಮ್ಮೆ ಪೂರ್ಣ ಅಂದರೆ ಬೇಸರ ಬರುತ್ತೆ ಬರ್ತಾ ಹನ್ನೊಂದು ಇಂದ್ರಿಯಗಳ ವ್ಯಾಪಾರ ಹೇಳಬೇಕಾದ ಸೇಮ್ ಇದರಂತೆ ಹೋಗ್ಬಿಡ್ಬೇಕು ಮೋಕ್ಷ ಕಾಣಬೇಕು ಅಂತ ಆಸೆ ಬೇಡ, ಕಷ್ಟ ಬೇಡ ಅಂತ ಆಸೆ ಬೇಡ. ಚೆನ್ನಾಗಿ ಮಾಡಿ ನೋಡಿ ಲಕ್ಷ್ಮೀ ಶ್ಲೋಕಾನ ಹೇಳಲಿಕ್ಕೆ ಎಷ್ಟು ದೂರದಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ವಾ. ಮತ್ತು ತತ್ವಾಭಿಮಾನಿಗಳು ಎಷ್ಟು ಜನ ನಮಗಾಗಿ ಕ್ಷಣ ಕ್ಷಣಕ್ಕೂ ಒದ್ದಾಡ್ತಾ ಎಷ್ಟು ಸುಖ ಕೊಡ್ತಾ ಇದ್ದಾರೆ ಹನ್ನೊಂದು ಕ್ರಿಯೆಗಳ ಮೂಲಕ. ಮತ್ತು ಅಷ್ಟು ನಾವು ಅವರಿಗೆ ಚಿಂತನೆ ಮಾಡಿ ಅವರ ಸ್ಮರಣೆಯೂ ಮಾಡಲಿಕ್ಕಾಗಲ್ವ. ಮೂರು ಸಲ ಮಾಡಿಬಿಡಿ, ಬೆಳಿಗ್ಗೊಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆ ಒಮ್ಮೆ, ಕಂಪಲ್ಸರಿ ಅಂತ ಇಟ್ಟುಕೊಳ್ಳಿ. ಅವಾಗ ಆ ಮೂರು ಸಲ ಮಾಡಿದ ಮೇಲೆ ಮೂರೇ ಇಟ್ಟುಕೋಬೇಡಿ. ಮೂರು ಸಲ ಇಟ್ಟುಕೊಂಡ್ರೆ ಅದು ಮೂರು ಸಲಕ್ಕೆ ಹೋಗಿಬಿಡುತ್ತೆ. ಯಾವ ಯಾವ ವ್ಯಾಪಾರ ನಿಮಗೆ ತೊಟ್ಟಂತ ಹೊಳೆಯುತ್ತೋ ಅವಾಗವಾಗ ಅದು ನಿಮ್ಮ ಇಂದ್ರಿಯಗಳ ವ್ಯಾಪಾರವೂ ಹೊಳೆಯಬಹುದು, ಇನ್ನೊಬ್ಬರದ್ದು ಹೊಳೆಯಬಹುದು. ಅವರು ಮಾತಾಡ್ತಾ ಇದ್ರೆ, ಅವರು ಕೇಳ್ತಾ ಇದ್ರೆ, ಓ ಹೀಗಲ್ಲ ಅಂತ ದೇವ್ರ ನೆನಪು ಕೊಡಬಹುದು. ಅವಾಗ ಅದು ಬರಬಹುದು. ಕ್ರಿಕೆಟ್ ಆಡ್ತಾ ಇರ್ತಾರೆ ನೋಡಿದ್ದೀರಲ್ಲ, ಸುತ್ತು ಪ್ಲೇಯರ್ಸ್ ಎಲ್ಲ ನಿಂತಿರ್ತಾರೆ, ಬಾಲ್ ಯಾವಾಗ ಯಾರ ಕೈ ಕೊರತೋ ಯಾರಿಗೂ ಗೊತ್ತಿಲ್ಲ. ಇವನು ಯಾವಾಗ ಇಲ್ಲಿ ಹೊಡಿತಾನೋ ಬ್ಯಾಟ್ಸ್ಮನ್ ಅವನು ಸಿದ್ಧ ಆಗಿರ್ಬೇಕು. ಹಾಗೆ ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಭಗವಂತ ಯಾವಾಗ ಬ್ಯಾಟ್ ಅಂತ ಕೊಡೋದು ಏನು ನೆನಪು ಕೊಡುತ್ತಾನೋ ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೂ ನೆನಪು ಕೊಡಬಹುದು, ಕ್ಯಾಚ್ ಹಿಡಲಿಕ್ಕೆ ಸಿದ್ಧ ಆಗಿರ್ಬೇಕು ನಾವು. ಆದರೆ ಫಸ್ಟ್ ಎಲ್ಲರೂ ಪ್ರಿಪೇರ್ ಆಗ್ತಾರಲ್ಲ, ಬೆಳಿಗ್ಗೆ ಆಟ ಆಡಲಿಕ್ಕೆ ಮೊದಲು ಎಲ್ಲರೂ ಪ್ರಿಪೇರ್ ಆಗ್ತಾರೆ. ಪ್ರಿಪೇರ್ ಆಗುವಾಗ ಅಂದರೆ ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಆ ಪ್ರಾಕ್ಟೀಸ್ ಅಂತ ಮಾಡಿದಾಗ ಯಾರಿಗೆಲ್ಲ ಬರುತ್ತೆ ಅಂತಲ್ಲ, ಎಲ್ಲರ ಕೈಯೂ ಹೊಡೆದು 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 ಪ್ರಾಕ್ಟೀಸ್ ಮಾಡಿಸ್ತಾರೆ. ನಂತರ ನಿಲ್ಲಿ ಅಂತ ಹೇಳ್ತಾರೆ. ಹಾಗೆ ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಮಧ್ಯದಲ್ಲಿ ದೇವರು ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಯಾವ ಯಾವ ಇಂದ್ರಿಯದಲ್ಲಿ ಕೊಟ್ಟರು ನಿಮ್ದೆಲ್ಲ ಎಲ್ಲ ಕೊಟ್ಟರೆ ಬಹಳ ವಿಶೇಷ. ಚೂರ್ಚೂರು ಕೊಟ್ಟರೆ ಸಾಕು, ಅವು ಏನು ಕೊಟ್ಟರು ಸಾಕು. ಯಾಕೆ ಅಂದರೆ ಪ್ರಿಯವ್ರತರಾದ ಬ್ರಹ್ಮದೇವರು ಮೊದಲುಕೊಂಡು ಸಕಲ ಜ್ಞಾನಿಗಳು ಚಿಂತನೆ ಮಾಡಿದ ಸಾಧನೆಯ ಅಪೂರ್ವದ ಕ್ರಮ ನಮ್ಮ ಕೈಗೆ ಬರುವಂತೆ ಮಾಡಿದ್ದಾರೆ. ಅರಣ್ಯಕಾಚಾರ ದೊಡ್ಡ ಜ್ಞಾನಿಗಳು ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಚಿಂತನೆ ಮಾಡಿ.
ಇಂದ್ರಿಯದ ಆಕಾರದ ರೂಪ ಅಂದರೆ ಗೋಳಕದ ರೂಪ ಅಂತ.
ಗೋಳಕದ ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಘ್ರಾಣೇಂದ್ರಿಯದಿಂದ ಹುಟ್ಟಿರತಕ್ಕಂತಹ ಅಭಿಮಾನಿ ದೇವತೆಗಳು ಯಾರು ಅಂದರೆ ವಾಯು, ಅಂತರಿಕ್ಷ. ಅವರಿಬ್ಬರು ಕೂಡ ಒಂದು ರೂಪದಿಂದ ಘ್ರಾಣೇಂದ್ರಿಯದಲ್ಲಿ ಇದ್ದುಕೊಂಡು ಇನ್ನೊಂದು ರೂಪದಿಂದ ವಿಶೇಷವಾಗಿ ಹೊರಗೂ ಇದ್ದುಕೊಂಡು ಭಗವಂತ ಘ್ರಾಣೇಂದ್ರಿಯದಲ್ಲಿರ್ತಕ್ಕಂತಹ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಅದರಲ್ಲಿ ಭೂತವಾಯು ಎಲ್ಲರ ಮೂಗಿನಲ್ಲಿರುವ ಘ್ರಾಣೇಂದ್ರಿಯದ ರೂಪದಲ್ಲಿ ಭಗವಂತನಿಗೆ ಸೇವಾ ಮಾಡಬೇಕು ಅಂತ ಪುಣ್ಯ ಗಂಧವನ್ನು ತಗೊಂಡು ಬರ್ತಾರೆ. ನಂತರ ಆಕಾಶ ಅಂತರಿಕ್ಷ ನಾನು ವಿಘ್ನೇಶ ಏನು ಮಾಡ್ತಾರೆ, ಗಂಧ ಎಲ್ಲರ ಮೂಗಿನ ಹತ್ತಿರ ಹೋಗಲಿಕ್ಕೆ ಅವಕಾಶವನ್ನು ಕೊಡುತ್ತಾರೆ, ವಿಶೇಷವಾಗಿ ಸೇವಾ ಮಾಡುತ್ತಾರೆ. ಇಲ್ಲಿ ಎಲ್ಲ ಕಡೆ ಕೂಡ ನೋಡಿ, ಎಲ್ಲ ಇಂದ್ರಿಯಗಳಿಂದ ಹೊರಟು ಬಂದ ದೇವರ ದೇವತೆಗಳ ರೂಪಗಳು ಹೊರಟು ಬರ್ತಾ ಇವೆ ಅಲ್ಲ. ಆ ರೂಪಗಳಿಗೆ ಪದಾರ್ಥಗಳಲ್ಲಿರುವ ಅಂದರೆ ಯಾವ್ಯಾವ ಪದಾರ್ಥಗಳು, ಶಬ್ದ, ಸ್ಪರ್ಶ, ರೂಪ, ಗಂಧ, ಈ ಐದಾಯಿತು. ಈ ಐದರಲ್ಲಿರತಕ್ಕ ಭಗವದ್ ರೂಪಗಳು ಇದೇ ನಮ್ಮ ಸೇವೆ ಅಂದ್ರೆ ಅವ್ರು ಸ್ವೀಕಾರ ಮಾಡೋದು ಹೇಗೆ ಮಾಡ್ತಾರೆ ಅಂದ್ರೆ ನಾವು ಕೊಡಬೇಕು ಸ್ವೀಕಾರ ಮಾಡ್ತಾರೆ. ಇಷ್ಟು ಕಾರಣ ಅದು ನಮ್ಮ ಇಂದ್ರಿಯಗಳ ವ್ಯಾಪಾರ ಆದಾಗ ಆಯಾ ಪದಾರ್ಥಗಳಲ್ಲಿರುವ ಅವರ ರೂಪಗಳನ್ನು ಅವರಿಗೆ ಪ್ರಸಾರಣ ಅಥವಾ ಅಂದಿಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಅವರೆಲ್ಲ ಸ್ವೀಕಾರ ಮಾಡ್ತಾರೆ. ಈಗಿನ ಪ್ರಶ್ನಾರ್ಪಣ ಅಂದರೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾರೆ. ಅವ್ರ ಹೇಗೆ ದೃಷ್ಟಾಂತ ಮನೆಯಲ್ಲಿ ಒಳ್ಳೆ ಕಾರ್ಯ ಆಗ್ತಾ ಇದೆ. ಅಪ್ಪ ಅಮ್ಮ ಮಗ ಸೊಸೆ ಮಕ್ಕಳು ಎಲ್ಲರೂ ಇದ್ದಾರೆ. ಮಗ ತುಂಬ ಗಡಿಬಿಡಿಯಲ್ಲಿದ್ದಾರೆ, ತುಂಬ ಜನ ಕರ್ಕೊಂಡಿದ್ದಾನೆ, ಎಲ್ಲರೂ ದೃಷ್ಟಿ ಇಟ್ಟು ಎಲ್ಲರೂ ಉಪಚಾರ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅಪ್ಪ ಅಮ್ಮನ ವಿಚಾರ ಮಾಡ್ತಾ ಇಲ್ಲ. ಅವರು ಪಾಪ ಬೇರೆ ಊರಿಗೆ ತುಂಬ ದೂರದಿಂದ ಬಂದಿದ್ದಾರೆ ಮಗನ ಕಾರ್ಯಕ್ರಮ ಅಂತ. ಆದರೆ ಅಪ್ಪ ಅಮ್ಮನ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕ ಅಂದ್ರೆ ಕೊಡಬಾರದು ಅಂತ ಇಲ್ಲ, ಮಗನಿಗೆ ಕೊಡ್ತಾ ಇಲ್ಲ. ಯಾಕೆ ಬಂದವರ ಕಡೆ ನೋಡ್ಕೊಂಡು ಸಾಕಾಗ್ತಾ ಇದೆ, ತುಂಬ ಓಡಾಡ್ತಾ ಇದೆ. ಅಂತ ಕಾಲಕ್ಕೆ ತಂದೆ ತಾಯಿ ರಕ್ಷಣೆ ಇರು, ಅಯ್ಯೋ ನಮ್ಮನ್ನು ಇಸ್ಕೊಂಡಿಲ್ಲ ಅಂತ ಸುಮ್ಮನೆ ಕೊಡ್ತಾರ, ಬಲಾರ ಮಾಡದೆ ಏನು ಮಾಡದೆ ಸುಮ್ಮನೆ ಇರ್ತಾರ. ಅವರ ಪಾಡಿಗೆ ಅವ್ರು ತಗೊಳ್ತಾ ಇರ್ತಾರೆ, ನೋಡಪ್ಪ ನಮ್ಮ ವಿಚಾರ ಮಾಡಲೇ ಇಲ್ಲ, ನಾವು ಸುಮ್ಮನೆ ಕೊಡೋಣ ಅಂತ ಇರ್ತಾರ. ನೋಡುತ್ತಾರೆ ಅವನ ಪರಿಸ್ಥಿತಿಯನ್ನ, ಪಾಪ ಅವನಿಗೆ ಇಲ್ಲ ಅಂತ ಹೇಳಿ ಅವ್ರು ತಗೊಳ್ಳಲ್ಲ. ಯಾಕೆ ಅಂದ್ರೆ ಮಗನೇ ತಗೊಂಡಿಲ್ಲ, ಮಗನಿಗೆ ಚೂರು ಕೊಟ್ಟು ಬಲವಂತವಾಗಿ ಇವರೇ ಅವರೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಲ್ಪ ಬಾ ಅಂತ ಕರೆದು ಊರಿಗೆ ಕೂಡಿಸಿ ಹುಚ್ಚು ಬಾಯಿಗೆ ಹಾಕಿ ಕಳಿಸಿ ತಾವು ತಗೊಂಡು ಕೂಡಿಸ್ತಾರೆ. ಕೊನೆಗೆ ಎಲ್ಲ ಮಗದ ಮೇಲೆ ಕೊನೆಗೆ ಮಗನಿಗೆ ಅಪ್ಪ ಅಮ್ಮ ಇಟ್ಟಾಗ್ತಾರೆ ಅಲ್ವಾ. ಕೊನೆಗೆ ನಿಮ್ಮ ವಿಚಾರ ಮಾಡಲಿಲ್ಲ ವಿಧಾನ ಕೂಡಿ ಅಂತ ಅಪ್ಪ ಅಮ್ಮನಿಗೆ ಒಂದು ಮಾತು ಹೇಳಿದಾಗ, ಏ ನಮ್ಮನೆಯೋ ಸಂತೋಷ ಮಗ ವಿಚಾರ ಮಾಡಿದ್ದ ಇರಲ್ವಾ, ಮಗ ವಿಚಾರ ಮಾಡಿದಾಗ ಸಂತೋಷ ಇರುತ್ತೆ. ಮೇಲೆ ಏ ನಮ್ಮನೆ ನೀನೇನು ಹೇಳೋದು ಹೋಗು. ಆದರೆ ಆ ವಿಚಾರ ಮಾಡಿದ್ದಕ್ಕೆ ಸಂತೋಷ ತಂದೆ ತಾಯಿಗಳು ಎಷ್ಟು ಆಗಿರುತ್ತೆ. ಹಾಗೆ ನಮಗಾಗಿ ನಾವು ಉದ್ಧಾರ ಮಾಡಲಿಕ್ಕಾಗಿ ನಾವು ಉದ್ಧಾರ ಆಗಲಿಕ್ಕಾಗಿ ತತ್ವಾಭಿಮಾನಿ ದೇವತೆಗಳು ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರ ನಡೆದಾಗ ಅಲ್ಲಲ್ಲಿ ಪದಾರ್ಥಗಳಲ್ಲಿರುವ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡಿ ಯಾವುದನ್ನು ಮಾಡುತ್ತಾರೆ ಅಂದರೆ ನಮಗೆ ಬೋಧ ಬರಲಿ ಅಂತ ಅವರು ಸ್ವೀಕಾರ ಮಾಡುತ್ತಾ ಬರ್ತಾರೆ. ನಮಗೆ ಗೊತ್ತಿಲ್ಲ, ಕೆಲವೊಂದು ಗೊತ್ತಿದ್ರು ಮಾಡಲಿಕ್ಕೆ ಆಗಲ್ಲ, ಇಂಥ ಕಾಲಕ್ಕೆ ಅವರು ಸ್ವೀಕಾರ ಮಾಡುತ್ತಾರಲ್ಲ. ಆದರೆ ಭಗವಂತ ಏನು ಮಾಡುತ್ತಾನೆ, ಆ ಮಗನಿಗೆ ಕಾರ್ಯಕ್ರಮ ಮುಗಿದ ಮೇಲೆ ನೆನಪಾಗುವಂತೆ ನಮಗೆ ಯಾವಾಗೋ ಒಮ್ಮೆ ನೆನಪು ಕೊಡುತ್ತಾನೆ. ನೋಡಪ್ಪ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಮಾಡಿದ್ದಾರೆ ಅಂತ. ನಾವು ಅವಾಗೆ ಏಕಾಂತದಲ್ಲಿ ಕೂತು ನೀವೆಲ್ಲ ಇಷ್ಟು ಮಾಡಿದ್ದೀರಾ, ಆಯಾ ಇಂದ್ರಿಯಗಳಿಂದ ನೀವು ಸ್ವೀಕಾರ ಮಾಡಿದ ನಿಮ್ಮ ನಿಮ್ಮ ರೋಷಗಳು, ಯದ್ಯಪಿ ನೀವೇ ಸ್ವೀಕಾರ ಮಾಡಿದ್ದು, ನಿಮ್ಮ ಊಟ ನೀವೇ ಸ್ವೀಕಾರ ಮಾಡಿದ್ದು, ನಿಮಗೆ ಅರ್ಪಿತವಾಗಲಿ ಅಂತ ನಾವು ಹೇಳಿದರೆ ಚೆಕ್ ಕೊಡುತ್ತಾರೆ. ಅಂದರೆ ಅವರಿಗೆ ಪ್ರೀತಿಯಿಂದ ನಾವು ಬಡಿಸಿದ ಫಲ ನಮಗೆ ಕೊಡುತ್ತಾರೆ. ಮಾಡಬೇಕಾ ಇಲ್ಲ, ಆದಷ್ಟು ನಾವು ಮಾಡಬೇಕು. ಈ ರೀತಿಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ವ್ಯಾಪಾರವನ್ನು ತಿಳಿಸಿಕೊಡ್ತು. ಒಂದು ಮನಸ್ಸು ಪಂಚ ಜ್ಞಾನೇಂದ್ರಿಯಗಳ ವ್ಯಾಪಾರ. ಯಾವ್ಯಾವ ಇಂದ್ರಿಯಗಳು, ಶ್ರೋತ್ರ, ಚಕ್ಷುಸ್ಸು, ಸ್ಪರ್ಶ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಐದು ಇಂದ್ರಿಯಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ ಹೇಳಿಕೊಟ್ಟು ಅಭ್ಯಾಸ ಆಯಿತು. ನಂತರ ಕರ್ಮೇಂದ್ರಿಯದಿಂದ ವ್ಯಾಪಾರ. ಕರ್ಮೇಂದ್ರಿಯಗಳ ವ್ಯಾಪಾರ ಹೇಗೆ ಆಗುತ್ತೆ ಅಲ್ಲಿ ಹೇಳುತ್ತಾರೆ. ಇದರಲ್ಲಿ ಭಗವಂತ ಜೀವನಿಗೆ ಮೋಕ್ಷ ಕೊಡಲಿಕ್ಕೆ ಅನೇಕ ಸಾಧನೆಗಳನ್ನು ಮಾಡಿಸಿ 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 ಕರ್ಕೊಂಡು ಬರ್ತಾರಲ್ಲ, ಸ್ಥೂಲ ಶರೀರವನ್ನು ಕೊಟ್ಟು ಆ ಸ್ಥೂಲ ಶರೀರಕ್ಕೂ ಕೂಡ ಎಷ್ಟು ವರ್ಷಗಳ ಕಾಲ ಬರ್ತಾನೆ, 100 ವರ್ಷ. ರೀತಿಯಲ್ಲಿ ದೇವರ ಆಜ್ಞೆಯಿಂದ ಪ್ರಾಣಿಗಳ ಪ್ರಾಣ ಧಾರಣೆ ಮಾಡುವವರೇ ಪ್ರಾಣದೇವರು, ಅವರಿಗೆ ಪ್ರಾಣ ನಾಯಕ ಅಂತ ಹೆಸರು. ಅಂಥ ಪ್ರಾಣದೇವರ ಪರಮಾನುಗ್ರಹದಿಂದ ಪ್ರೇರಿತರಾದ ಭಾರತೀ ದೇವಿಯರ ಅನುಗ್ರಹದಿಂದ ಹುಟ್ಟಿದ ಜೀವನಿಗೆ ಅಂದರೆ ದೇವರ ಹೊಟ್ಟೆಯಿಂದ ಹೊರಗೆ ಬಂದು ಕೋಟಿ ಕೋಟಿ ಜನ್ಮಗಳು ಪಡೆದಂತಹ ಜೀವನಿಗೆ ಕದಾಚಿತ್ ಯಾವುದೋ ಒಂದು ಜನ್ಮದಲ್ಲಿ ಮೋಕ್ಷ ಪುರುಷಾರ್ಥ ಆಶಾ ಜಾಯತೆ. ನಿಮಗೆಲ್ಲ ಹುಟ್ಟಿದೆಯಲ್ಲ ಮೋಕ್ಷ ಪಡಿಬೇಕು ಎಂಬ ಸ್ವಲ್ಪ ಆಸೆ, ಇನ್ನ ಗಟ್ಟಿಯಾಗಿ ಬರಲಿಲ್ಲ ಮೋಕ್ಷಕ್ಕಾಗಿ. ನಾವು ಯಾರು ಪ್ರಯತ್ನ ಪಡ್ತಾ ಇಲ್ಲ ನೋಡಿ, ಸ್ಟಾರ್ಟ್ ಮಾಡಿದ್ದೆ ಈ ಜೀವನದಲ್ಲಿ ಸ್ವಲ್ಪ ಮನಸ್ಸಲ್ಲಿ ಟಾರ್ಚ್ ಹಾಕೊಂಡು ಮಾಡಿಕೊಂಡೆ. ಈ ತರ ಮಾಡಿದ್ರೆ ಅಂದ್ರೆ ದೇವರದ್ದು ಆದ್ಮೇಲೆ ಹಾಗೆ ಹೀಗೆ ಇವೆಲ್ಲ ಮಾಡಿದ್ರೆ ಏನು ಫಲ? ನಾನು ಚೆನ್ನಾಗಿರ್ತೇನೆ, ನಮ್ಮವರು ಚೆನ್ನಾಗಿರ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ. ಅದೇ ತಾನೇ ನಮ್ಮ ಗುರಿ. ನಾವೆಲ್ಲ ಚೆನ್ನಾಗಿರಬೇಕಾದ್ರೆ ದೇವರನ್ನ ಕೇಳಿಕೊಂಡ್ರೆ, ದೇವರ ಈ ಕೆಲಸಗಳೆಲ್ಲ ಮಾಡಿದರೆ ನಾವೆಲ್ಲರೂ ಇಲ್ಲಿ ಚೆನ್ನಾಗಿರ್ತೇವೆ. ಅದೇ ನಮ್ಮ ಗುರಿಯಾಗಿತ್ತು. ಬೇರೆ ಇತ್ತೇನ್ರಿ? ಇಲ್ಲ. ಮೋಕ್ಷದ ಆಶೆಯಿಂದ ನಾವಿನ್ನ ನೋಡಿ ಇನ್ನ ನಮಗೆ ಹುಟ್ಟಿಲ್ಲ. ನಾವೆಲ್ಲ ಆಚಾರ ಸಿದ್ಧಾಂತವನ್ನು ಫಾಲೋ ಮಾಡೋದು. ನಮಗಿನ್ನು ಮೋಕ್ಷದ ಆಸೆಯೇ ಹುಟ್ಟಿಲ್ಲ. ಮೋಕ್ಷದ ಆಸೆ ಹುಟ್ಟಿದವನಿಗೆ ಇದು ಬೇಡ ಅಂದ್ರೆ ಅದು ಬೇಕು ಎಂಬ ಆಸೆ ಹುಟ್ಟಿರುತ್ತೆ. ಕೇಳ್ತಾರೆ ಮೋಕ್ಷದ ಆಸೆ, ಕೇಳ್ತಾರೆ ಆ ಮೋಕ್ಷದ ಆಸೆ ಎಂಬುದು ಯಾವಾಗ ಹುಟ್ಟುತ್ತೆ? ಮೋಕ್ಷದ ಆಸೆ ಯಾವಾಗ ಹುಟ್ಟುತ್ತೆ ಅಂದ್ರೆ ಇಲ್ಲಿ ಚೆನ್ನಾಗಿದ್ರೆ ಸಾಕು ಎಂಬುದು ಬಿಟ್ಟರೆ ಬರುತ್ತೆ. ನಮಗದೇ ಸಾಕು. ರಾಯರತ ಬಿಟ್ಟು ಎಷ್ಟು ಕಾಲ ಕೇಳಿದ್ರು ಕೂಡ ಇಲ್ಲಿ ಚೆನ್ನಾಗಿರಲಿ, ಇಲ್ಲೇ ಚೆನ್ನಾಗಿರಲಿ. ಇನ್ನ ಒಂದು ವೇಳೆ ಈ ಶರೀರವು ಗಟ್ಟಿಯಾಗಿ ಚೆನ್ನಾಗಿರುವಂತೆ ದೇವರು ಹೊರಕೊಡ್ತಾ ಸಾವಿರಾರು ವರ್ಷಗಳು ಬದುಕುವಂತೆ ಚೆನ್ನಾಗಿ ಗಟ್ಟಿ ಶರೀರ ಬೇಕು. ಒಳ್ಳೆ ಇದ್ದೇ ಪಟತ್ವ ಹೋಗ ಸಮೃದ್ಧಿ ಎಲ್ಲ ನಮ್ಮವರು ಚೆನ್ನಾಗಿರುವಂತೆ ಮಾಡಿದರೆ ನಾವು ಮೋಕ್ಷ ಬೆಳೆತೀವ. ಇಲ್ಲೇ ಇದ್ರೆ ಸಾಕು ಅಲ್ವಾ? ಅವಾಗೆ ಮೋಕ್ಷದ ಆಸೆ ಯಾವಾಗ ಬರುತ್ತೆ? ಅದಕ್ಕೆ ವಸಂತ ತೀರ್ಥರು ಒಂದು ಮಾತು ಹೇಳ್ತಾರೆ, ಒಂದು ಹಾಡಲ್ಲಿ ಕುಣಿಯಲು ಬಾಲ ಗೋಪಾಲ ಅನ್ನೋದರಲ್ಲಿ ಒಂದು ಮಾತು ಹೇಳ್ತಾರೆ. ಸಾರಾಸಾರ ವಿವೇಕದಿ ಮೋಕ್ಷದ ತೋರಿಕೆ ಪುಟ್ಟಿಸೋ. ಎಷ್ಟು ಕಾಲ ಇಲ್ಲಿ ಬದುಕಿದ್ರು ಕೂಡ ಈ ಸುಖ ಎಷ್ಟು ಪಡ್ತಾ ಇದ್ರು ಕೂಡ ಇದು ಮನಸ್ಸಿನ ವಿಕಾರ ಮಾತ್ರ, ಒಳಗಿನ ಸುಖ ಬರ್ತಾನೇ ಇಲ್ಲ. ಆ ಸುಖದ ರುಚಿ ಗೊತ್ತಾ ಇದ್ದ ಇದನ್ನು ನಾವು ಮುಟ್ಟೋದೇ ಇಲ್ಲ. ಅದನ್ನ ಒಳಗಿನ ಸುಖದ ಪರಿಚಯ ಇನ್ನ ಒಳಗಿದ್ದವರು ಮಾಡಿಕೊಳ್ಳಿಲ್ಲ ನಮಗೆ. ಆ ಒಳಗಿನ ಸುಖದ ಪರಿಚಯ ಯಾವಾಗುತ್ತೆ ಅಂದರೆ ಹೇಳುತ್ತಾರೆ, ಗುರುಗಳ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಈ ಚಿಂತನೆ ಷೋಡಶೀಲತೆ ಏನು ಕೊಟ್ಟಿದ್ದಾರೆ ಇದು ಬರೇ ಕೇಳಿ ಬಿಡುವ ಸಬ್ಜೆಕ್ಟ್ ಅಲ್ಲ. ವ್ಯಾಸರಾಜರು ಇದನ್ನು ತೋರಿಕೊಡುತ್ತಾರೆ. ಅವರು ಧ್ಯಾನ ಪ್ರಕಾರ ಅಂತ ಬರೀತಾ ಆ ಧ್ಯಾನದಲ್ಲಿ ಇಡೀ ಷೋಡಶಿಯನ್ನು ಮಾಡುತ್ತಾರೆ. ಇಡೀ ಷೋಡಶಿ ಧ್ಯಾನದಲ್ಲಿ ಕೂತುಕೊಂಡು ಎಲ್ಲ ಚಿಂತನೆ ಮಾಡಬೇಕಾಗಿದ್ದು ಧ್ಯಾನದಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು 16 ಪ್ರಕರಣ ಪ್ಲಸ್ 14 30 ಪ್ರಕರಣ ಧ್ಯಾನದಲ್ಲಿ ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ಬಂದವರಿಗೆ ಮನಸ್ಸಿನಲ್ಲಿ ಭಗವಂತ ಸುಖ ಕೊಡ್ತಾನೆ. ಎಂಥ ಸುಖ ಅಂದ್ರೆ ಸ್ವರೂಪ ಸುಖವೇ ಸುಖ ಅಂತ ಕೊಡುತ್ತಾನೆ, ಪ್ರಕಟ ಮಾಡುತ್ತಾನೆ. ಇದನ್ನ ಭಾಗವತರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆ ವಿಶೇಷವಾಗಿರತಕ್ಕಂಥ ಧ್ಯಾನದಲ್ಲಿ ಆ ಸುಖ ಒಂದು ಸಲ ಜೀವಿಗೆ ರುಚಿ ಬಂದ ಕೂಡಲೇ ಒಳಗೆ ತತ್ವಾಭಿಮಾನಿಗಳೇ ಗುರುಗಳು ತಾನೆ ಅವರು ತೋರಿಕೊಡುತ್ತಾರಂತೆ. ನೋಡು ನಿನಗೆ ಈ 11 ಇಂದ್ರಿಯಗಳಿಂದ ಇಷ್ಟು ಕಾಲ ಬಂದ ಸುಖ ಇಂಥದ್ದು, ಈಗ ಧ್ಯಾನದಲ್ಲಿ ನಿನಗೆ ಬರತಕ್ಕಂಥ ಸುಖ ಹಾಕು, ಎರಡೂ ನೋಡು ಅಂತಾಗ ನಮ್ಮ ನೋಟ ಸರಿಯಾಗಿ ಒಳ ನೋಟದಿಂದ ಎರಡೂ ಸುಖಗಳನ್ನು ನೋಡಿದಾಗ ನಮಗೆ ಕಾಣುತ್ತದೆ. ಅಂದರೆ ಅಶ್ವತ್ಥಾಮಾಚಾರ್ಯರಿಗೆ ತಾಯಿ ಕೊಟ್ಟಂಥ ಹಿಟ್ಟಿನ ನೀರು, ದುರ್ಯೋಧನ ಕೊಟ್ಟಂಥ ಹಾಲು ಎರಡೂ ರುಚಿ ನೋಡಿದಾಗ ಹಾಲು ಬೇರೆ, ಹಿಟ್ಟಿನ ನೀರು ಬೇರೆ, ರುಚಿಯೇ ಬೇರೆ ಅಂತ ಚೆನ್ನಾಗಿ ಗೊತ್ತಾ ಇತ್ತು. ಹಾಗೆ ಸಾರ ಸಾರ ಹಾಲು ಕೊಡದಾಗ ಜಟ್ಟಿಗೆ ಹಾಲು ಕುಡಿಯಲಿಕ್ಕೆ ಮೊದಲು ಜನ್ಮದಲ್ಲಿ ಹಾಲು ಕುಡಿಯಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಹಿಟ್ಟಿನ ನೀರೇ ಬಹಳ ರುಚಿಯಾಗಿತ್ತು. ಹೌದಲ್ವಾ? ಹಸಿವೆ ಆದಾಗೆಲ್ಲ ಅಶ್ವತ್ಥಾಮಾಚಾರ್ಯನಿಗೆ ಚಿಕ್ಕ ಮಗುವಿಗೆ ಹಿಟ್ಟಿನ ನೀರು ಕೊಟ್ರೆ ಹಾಲು ಹಾಲು ಕೊಡದ್ದೇ ಕೊಡದತ್ತು, ಎಲ್ಲರಿಗೂ ಹೇಳಿಕೊಂಡದ್ದು ನಾನು ಹಾಲು ಕೊಡದೆ ಅಂದ್ರೆ. ಒಮ್ಮೆ ನಿಜವಾದ ಹಾಲು ಕೊಡದ ಮೇಲೆ ಮತ್ತು ಮುಟ್ಲಿಕ್ಕೆ ಹೋದ್ರೆ ಒದರು ಬಿಟ್ಟದನ್ನ ಹೇಳಿದ ಹಾಲಲ್ಲ ಅಂತ ಹೇಳಿ. ನಮಗಿನ್ನ ಬರೀ ಹಿಟ್ಟಿನ ನೀರಲ್ಲೇ ಕುದಿದ್ದೇವೆ. ಒಳಗಿದ್ದ ಭಗವಂತ ಹಾಲಿನ ರುಚಿ ಪರಿಚಯ ಮಾಡಿಕೊಡುತ್ತಾನೆ. ಅದು ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ಒಳಗೆ ಧ್ಯಾನದಲ್ಲಿ ಮಾತ್ರ ಸಿಗುವಂತಹದ್ದು ಹಾಲಿನ ರುಚಿ. ಅದು ಸಿಕ್ತ ಕೂಡಲೇ ಏನಾಗುತ್ತೆ ಮನುಷ್ಯನಿಗೆ, ಅಯ್ಯೋ ಇದು ಬೇರೆನೇ ಇದೆ, ಇದು ಬೇರೆನೇ ಇದೆ, ಇದು ಛೀ ಅಂತ ಬಿಟ್ಟು ಬಿಡುತ್ತಾನೆ. ಅವಾಗ ಅದರ ಮೇಲೆ ಆ ರುಚಿ ಜಾಸ್ತಿ ಇದೆ ಅಲ್ಲಿ ಹೋಗ್ಬೇಕು ಅಂದ್ರೆ ಅವಾಗ ಒಳಗೆ ತಿಳಿಸಿಕೊಡುತ್ತಾರೆ. ಇದು ಮೋಕ್ಷದಲ್ಲಿ ಮಾತ್ರ ಸಿಗುವ ಸುಖ, ಇಲ್ಲಿ ಹೆಚ್ಚು ಕಾಲ ಸಿಗಲ್ಲ. ಧ್ಯಾನದಲ್ಲಿ ಕೂತಾಗ ಚೂರು ಭಗವಂತ ತೋರುತ್ತಾನೆ ಮತ್ತು ಮುಚ್ಚಿ ಬಿಡುತ್ತಾನೆ. ಆ ಸುಖ ಏಕ ಪ್ರಕಾರ ಸದಾಕಾಲ ಸಿಗಬೇಕಾ, ಉಕ್ಕೇರಿ ಬರಬೇಕಾ, ಆ ಸುಖ ಮೋಕ್ಷದಲ್ಲಿ ಮಾತ್ರ ಸಿಗುತ್ತೆ ಅಂತ ಒಳಮನಸ್ಸಿಗೆ ಮುಟ್ಟಿ ಪರಿಚಯ ಆದಾಗ ಅವಾಗ ಜೀವಿಗೆ ಆ ನಾನು ಮೋಕ್ಷ ಪಡೆಯಲೇಬೇಕು ಸಾಕಿದೆಯಲ್ಲ ಅಂತ ಹೊರಡುತ್ತಾನೆ. ಅದನ್ನ ಮೋಕ್ಷದ ಆಶಾ ಅಂತ ಕರೆಯುತ್ತಾರೆ. ಇನ್ನ ನಮಗೆ ಮೋಕ್ಷದ ಆಸೆ ಕೂಡ ಬರಲಿಲ್ಲ ಅಂತ ನಿಜವಾದ ತಿಳುವಳಿಕೆ ಇರಲಿ. ನಮ್ಮ ಮೋಕ್ಷಗಳು ಅಂತ ಇಲ್ಲಿ ಪ್ರವಚನದಲ್ಲಿ ಮೋಕ್ಷಗಳು ಅಂತ ಕೂಡ ನಾವೆಲ್ಲ ನಾವು ಕೂಡ ಮೋಕ್ಷಗಳೇ ಮೋಕ್ಷಗಳು ಎಲ್ಲಿ ಮೋಕ್ಷ? ಮೋಕ್ಷ ಬೇಕೆಂಬ ಇಚ್ಛಾ ಯಾರಿಗಿರುತ್ತೋ ಅವರು ಮೋಕ್ಷರು ಅಂತ ಕರೆಸಿಕೊಳ್ಳುತ್ತಾರೆ. ನಮಗೆ ಮೋಕ್ಷದ ತುಂಬ ಇಚ್ಛೆ ಇಲ್ಲ, ಇಲ್ಲೇ ಇದ್ರೆ ಸಾಕು ಅಂತ ನಾವು ಚೆಂದಾಗಿದ್ದೀವಿ. ಹೊರಗೊಂಡು ಹೋಗ್ಬಾರ್ದು ಅಂತ ಕೇಳಬಂತೀವಿ, ಸಾಕು ಅಂತ ಹೆದರಿಕೆ. ಎಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡುತ್ತಾರೋ ಅನ್ನೋ ದುಃಖ. ನೋಡಿ, ದೇವರ ಕಾನ್ಸೆಪ್ಟೇ ಬೇರೆ, ನಮ್ಮ ಕಾನ್ಸೆಪ್ಟೇ ಬೇರೆ. ಅವನಿಗೇನು ಆದಷ್ಟು ಜನ್ಮಗಳು ಬೇಗ ಬೇಗ ಕೊಟ್ಟು ಇವರನ್ನ ಸೆಳಕೊಂಡು ಹೋಗಿ ಮೋಕ್ಷದಲ್ಲಿ ಹಾಕಬೇಕು ಎಂಬುದು ಅವನ ಗುರಿ. ಈ ಜನ್ಮದಲ್ಲಿ ಇಲ್ಲೇ ಚೆನ್ನಾಗಿರಬೇಕು ಎಂಬುದು ನಮ್ಮ ಗುರಿ, ಮತ್ತೆ ಎರಡೂ ಒಂದೆಲ್ಲ ಆಗುತ್ತೆ. ಈ ಜನ್ಮದಲ್ಲಿ ಎಷ್ಟು ಸುಖವೋ ಎಷ್ಟು ದುಃಖವೋ ಬೇಗ ಬೇಗ ಕೊಟ್ಟು ಮುಗಿಸಿ ಬೇಗ ಸಾಯಿಸಿ ನಮ್ಮನ್ನ ಬೇಗ 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 ಜನ್ಮಗಳನ್ನು ಮುಗಿಸಿ ಕರ್ಕೊಂಡು ಹೋಗಬೇಕು ಎಂಬುದು ಅವನ ಇಚ್ಛೆ. ಆದಾಗ ಅವನ ಇಚ್ಛೆಯನ್ನೇ ಅರ್ಥ ಮಾಡಿಕೊಳ್ಳದೆ ಇರೋದರಿಂದ, ನಮಗೇನು ಬೇಕೋ ಗೊತ್ತಿಲ್ಲದೆ ಇರೋದರಿಂದ ಈ ಹಣೆ ಏನಾಗಿದೆ ಇಲ್ಲೇ ಚೆನ್ನಾಗಿದ್ರೆ ಸಾಕು ಅಂತಿದೆ. ಅಂದ್ರೆ ಮೋಕ್ಷದ ಆಶಾ ಇನ್ನ ಹುಟ್ಟಿಲ್ಲ. ಅದು ಹುಟ್ಟಬೇಕಾದರೆ ನೀವೇನು ಹೇಳ್ತೀರೋ ಎಲ್ಲ ಸೇರಿಕೊಂಡು ಭಾರತೀಯ ದೇವಿಯರ ಪಾದವನ್ನು ಚಿಂತನೆ ಮಾಡಬೇಕಾಗುತ್ತೆ. ಅಮ್ಮ ಇನ್ನಾದರೂ ಮೋಕ್ಷದ ಆಶಾ ಕೊಡುತ್ತಾಯಿ ಅಂತ. ಅದು ಕೋಟಿ ಕೋಟಿ ಜನ್ಮಕ್ಕೆ ಒಮ್ಮೆ ಭಾರತ ಮುಖ್ಯ ಪ್ರಾಣ ದೇವರು ಭಾರತೀಯ ದೇವಿಯರ ಅನುಗ್ರಹದಿಂದ ಪ್ರಬಲವಾಗಿ ಬರುತ್ತಂತೆ ಜೀವನದಲ್ಲಿ. ಅದಕ್ಕೆ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ, ಹಸಿವೆ ಆಗಿದೆ ಏನಂದ್ರೆ ಹಸಿವೆ ಶ್ರೀಹರಿಯ ಪಾದ ಸೇರಲೇಬೇಕೆಂಬ ಹಸಿವೆ ಆಗಿದೆ ಅಂತ ಆ ಚೆನ್ನಾಗಿ ಹೇಳ್ತಾರೆ. ಅಂಥ ವಿಶೇಷವಾಗಿ ಆಸೆ ಹುಟ್ಟಿದಾಗ ಮೋಕ್ಷಕ್ಕಾಗಿ ಏನು ಮಾಡಬೇಕು? ಕರ್ಮಗಳು ಮಾಡಬೇಕು. ಆ ವಸ್ತು ತತ್ಸಾಧನ ಅಪರೋಕ್ಷ ಜ್ಞಾನಾದಿ ಸಂಪಾದನ ಆಗ ಪುರುಷಾರ್ಥ ಅಪೇಕ್ಷ ಮೋಕ್ಷದ ಅಪೇಕ್ಷ, ಅದಕ್ಕೆ ಬೇಕಾಗಿರತಕ್ಕಂಥ ಸಾಧನೆ, ಆ ಸಾಧನೆಗೆ ಬೇಕಾಗಿರತಕ್ಕಂಥ ಏನೇನು ಕರ್ಮಗಳು ಮಾಡಬೇಕೋ ಅದಕ್ಕೆ ಜೀವಸಿದ್ಧನಾಗ್ತಾ ತನ್ನನ್ನು ತಾನು ತಯಾರು ಮಾಡಿಕೊಳ್ತಾ ಹೋಗ್ತಾನೆ. ಇನ್ನ ಅವಾಗ ಹೇಳ್ತಾರೆ, ಆ ಮೋಕ್ಷದ ಪರ್ಯಂತ ನಮ್ಮ ಸಾಧನೆ ಚೆನ್ನಾಗಿ ಗಟ್ಟಿಯಾಗಿ ಆಗಬೇಕಾದರೆ ಏನಿರಬೇಕು ಹೇಳಿ. ಅಖಂಡ ಪುರುಷಾರ್ಥ ಸ್ಮೃತಿ. ನಾವು ಒಂದು ಕೆಲಸಕ್ಕೆ ಹೋಗುತ್ತೆ, ಶುರು ಮಾಡಿರುತ್ತೆ, ಶುರು ಮಾಡೋ ಕಾಲಕ್ಕೆ ಸಂಕಲ್ಪ ಬೇರೆ ಚೆನ್ನಾಗಿಟ್ಟುಕೊಂಡಿರುತ್ತೆ. ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಬಂದಾಗ ಅದರ ಮರ್ತೇನೆ ಹೋಗ್ಬಿಟ್ಟಿರುತ್ತೆ, ಅದರಿಂದ ಏನಾಗುತ್ತೆ, ಬೇಸರ ಬರ್ತಾ ಇರುತ್ತೆ, ಸಾಕಪ್ಪ ಅನ್ನಿಸ್ತಾ ಇರುತ್ತೆ, ಸಾಧನೆ ನಿಂತು ಹೋಗ್ತಾ ಬರ್ತಾ ಇರುತ್ತೆ. ಹೋಗ್ತಾನೆ ಏಕಾದಶಿ ಹೊರಟದ್ದೇನೋ, ಶ್ರೀಹರಿಯ ಪ್ರೀತಿಯ ಪೂರ್ವಕ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕತ್ತರಿಸಿ ಹಾಕಲಿಕ್ಕೆ ಹೊರಟದ್ದು ಏಕಾದಶಿ ವ್ರತ. ಆ ಸಂಕಲ್ಪದಲ್ಲಿಯೂ ಹಾಗೆ ಹೇಳುತ್ತೇವೆ, ಆ ನೆನಪು ನನಗೆ ಇಷ್ಟೆಲ್ಲ ಜನ್ಮಗಳ ಪಾಪ ಹೋಗಬೇಕು, ಶ್ರೀಹರಿಯ ವಿಶೇಷ ಕರುಣೆ ಆಗಬೇಕು, ಆತ್ಮ ಪ್ರೀತಿ ಆಗಬೇಕು ಅನ್ನೋದು ನಾವು ಏಕಾದಶಿ ಮುಗಿಸೋ ಪರ್ಯಂತ ನೆನಪು ಇರಲ್ಲ. ಬೆಳಿಗ್ಗೆ ನೆನಪು ಮಧ್ಯಾಹ್ನ ಆಗುವಂತಿಗೆ ಹೋಗಿರುತ್ತೆ. ಅದಕ್ಕೆ ಪಕ್ಕದವರು ತೋರು ಫಲಾರ ಮಾಡ್ತಾ ಇರ್ತಾರೆ, ಏನೋ ಇದು ಪಾನಕ ಅದು ಇದು ಸೇವನೆ ಮಾಡುತ್ತಾ ಇರ್ತಾರೆ. ಆ ಮಾಡುವಾಗ ಸುಮ್ಮನೆ ಹೊರಪಾಡಿದವರು ಮಾಡಲ್ಲ, ನಮ್ಮನ್ನು ಆಹ್ವಾನ ಮಾಡುತ್ತಾರೆ. ನಾವು ಬೇಡ ಅಂದಾಗ ಹಾಲಿಗೆ ದೋಷ ಇಲ್ಲ, ತಗೊಂಡು ಬಿಡಿ, ಹಾಲಿಗೆ ದೋಷ ಇರುತ್ತೆ, ನಮಗೆ ದೋಷ ಜಡಪದಾರ್ಥ ಹಾಲಿಗೆ ದೋಷ ಇರುತ್ತ. ಆದರೆ ಮನಸ್ಸಿನಲ್ಲಿ ಏನಿರುತ್ತೆ, ಪ್ರಧಾನವಾದ ಗುರಿಯ ನೆನಪು ಬಿಟ್ಟು ಹೋದ್ದರಿಂದ ಮನಸ್ಸು ಚೂರು ಈಚೆ ಬರುತ್ತೆ. ಆವಾಗ ಮತ್ತು ನೆನಪಾಯಿತ, ಮನಸ್ಸು ಈಚೆ ಬರುತ್ತೆ, ನೆನಪಾಗಿರುವ ಆಚೆ ಕರ್ಕಾಗುತ್ತೆ. ಸಾಧನೆಯಲ್ಲಿ ಕೂಡ ಒಳ್ಳೆ ಭಗವಂತನ ಪೂರ್ಣ ಕರುಣಾ ಪಡೆಯಬೇಕು, ಮೋಕ್ಷ ಪಡೆಯಬೇಕೆಂಬ ಆಶೆಯಿಂದ ಈ ಸಾಧನೆ ಹೊರಟಿದ್ರು ಕೂಡ ಆ ಸಾಧನೆಯ ಗುರಿಯ ನೆನಪು ಸದಾ ಇಲ್ಲದೆ ಇರುವುದರಿಂದ ಸಾಧನೆಯಿಂದ ಮಧ್ಯದಲ್ಲಿ ವಿಭೋಗ್ತಾ ಬರ್ತಾರೆ. ಬಹಳ ಜನ ಅಲ್ಲಿಗಲ್ಲಿಗಲ್ಲಿಗಲ್ಲಿಗೆ ವಿಭೋಗ್ತಾ ಬರ್ತಾರೆ. ಹಾಗಾದರೆ ಸಮಾಪ್ತಿ ಪರ್ಯಂತ ಅಖಂಡಯ ತತ್ಪುರುಷಾರ್ಥ ಸ್ಮೃತ್ಯ ಭಾವ್ಯ, ಅಖಂಡವಾಗಿರ್ತಕ್ಕಂಥ ನಾನು ಹೀಗೆ ಮಾಡಲೇಬೇಕು, ನಾನು ಹುಟ್ಟಿದ್ದೇ ದೇವರ ಚಿಂತನೆಗಾಗಿ. ನೋಡಿ, ನಾನು ಹುಟ್ಟಿದ್ದೆ, ನನಗೆ ದೇವರು ಜನ್ಮ ಕೊಟ್ಟಿದ್ದೆ, ಅನೇಕ ಜನ್ಮಗಳಲ್ಲಿ ಇಂಥ ಬುದ್ಧಿ ಕೊಟ್ಟು ದೇವರನ್ನು ನೆನೆಯುವ ಹಾಗೆ ಇರ್ತಿದ್ದಿಲ್ಲ, ಈ ಜನ್ಮದಲ್ಲಿ ದೇವರನ್ನೇ ನೆನೆಯುವುದು ನನ್ನ ಸಾಧನ. ದೇವರನ್ನೇ ನೆನೆದು 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 ದೇವರಂತೆ ಆಗಿ ಹೊರಟು ಹೋಗಬೇಕು. ಈ ಗೂಡಿಂದ ಚಿಕ್ಕ ಹುಳವನ್ನು ತಂದು ಚಿಟ್ಟೆ ಒಳಗಿಟ್ಟು ಆಹಾರ ಕೊಟ್ಟು ಕೊಟ್ಟು ಒಳಗಿರುವ ಹುಳ ಚಿಟ್ಟೆಯನ್ನೇ ನೆನೆದು ನೆನೆದು ಅದರಂತೆ ಆಗಿ ಹೋಗುತ್ತಲ್ಲ, ಹಾಗೆ ದೇವರು ಇಲ್ಲಿ ಆತನನ್ನೇ ನೆನೆಯಲಿಕ್ಕೆ ಅಪರೂಪದ ಜನ್ಮ ಕೊಟ್ಟಿದ್ದಾನೆ. ಹಾಗಾದರೆ ಈ ಜನ್ಮದ ಪುರುಷಾರ್ಥ ಏನು ಅಂದರೆ, ದೇವರನ್ನೇ ಸದಾ ಸದಾ ನೆನೆದು 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 ಪ್ರಾಣ ಬಿಡಲಿಕ್ಕೆ ಕೊಟ್ಟಿದ್ದು ಈ ಜನ್ಮ, ಇದು ನನ್ನ ಗುರಿ. ಹಾಗಾದರೆ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ನನ್ನ ಪ್ರಧಾನ ಸಾಧನೆಯನ್ನು ದೇವರನ್ನ ಆದರಪೂರ್ವಕ ಪ್ರತಿ ನಿಮಿಷ ಏಕಪ್ರಕಾರ ನೆನೆಯಬೇಕು. ಈ ಗುರಿಯ ನೆನಪು ಎಷ್ಟು ಕಾಲ ಇದೆ ನಿಮಗೆ ನೆನಪೇ ಇರಲ್ಲ. ದೇವರ ನೆನಪೇ ಪ್ರಧಾನ ಸಾಧನೆ ಅನ್ನೋದೇ ನೆನಪಿರಲ್ಲ, ಹೊರಟೇ ಹೋಗಿರುತ್ತೆ. ಹೇಗಿರುತ್ತೆ, ಕ್ಯಾಶುವಲ್ ಆಗಿ ಎದ್ದವು ತಿಂದವು ಮಲಗಿದ್ವು ತಿರುಗಿದ್ವು ನೋಡಿದ್ವು ಬಂದವು, 1 hour ದೇವರಿಗೆ ಡೊನೇಟ್, ಹೌದಲ್ಲ, ಹೀಗಾಗಿ ಕೂತಿದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ, ನಾವು ಬಂದ ಮಾಡಬೇಕಾದ ಸಾಧನೆಯ ನೆನಪು ಸದಾ ಇಲ್ಲ. ಒಂದು ವೇಳೆ ನಮಗೆ ಮಾಡಬೇಕಾದ ಸಾಧನೆಯ ನೆನಪು ಸದಾ ಸದಾ ಯಾರೊಬ್ಬರು ಪಕ್ಕದಲ್ಲಿ ಇತ್ತು ಕೋಲಿಂದ ಹೊಡೆದು 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 ಹೇಳಿದಂತೆ ಹಾಗೆ ನೆನಪಾಗ್ತಾ ಇದೆ, ನಾವು ಒಳಗಾಗಿ ಇರ್ತೀವಿ, ನೆನಪೇ ಇಲ್ಲ. ಆ ನೆನಪು ಬರಬೇಕಾದರೆ ಏನು ಮಾಡಬೇಕು ಹೇಳಿ.
ಮನಸ್ಸು ಪ್ರಧಾನ, ಮನಸ್ಸಿನಲ್ಲಿ ಹೇಳ್ತಾರಲ್ಲ ಮನಸ್ಸು ಕಾರಣವಲ್ಲ
ಧರ್ಮೇಂದ್ರಿಯಗಳು ತಾವಾಗಿ ಬರುತ್ತಾರೆ, ಎಲ್ಲರೂ ವಿದ್ಯಾರ್ಥಿ ನಡೀತಾರೆ. ಅಂತಹ ಕಾಲಕ್ಕೆ ಕರ್ಮೇಂದ್ರಿಯಗಳ ವ್ಯಾಪಾರ ನಡೆಯುತ್ತೆ. ಅಲ್ಲಿ ಈ ಕ್ರಮ ಇದೆ ಅಂತ ಹೇಳ್ತಾರೆ. ಯಾವ ಯಾವ ಕರ್ಮೇಂದ್ರಿಯಗಳು ನಮಗೆ ಇರುವುದು ನೆನಪಿದೆಯಾ? ವಾಕ್, ವಾಣಿ, ಪಾದ, ವಾಯು. ಹೌದಾ? ಇಲ್ಲೆಲ್ಲ ಕಡೆ ಕೂಡ ಇಷ್ಟೇ. ಅಂದರೆ ವಾಕ್ ಬಿಂಬನೆ ವಾಗಿಂದ್ರಿಯ, ಹಾಗೆ ಪಾಣಿ, ಪಾಯು, ಪಾದ, ಉಪಸ್ಥ. ಏನಿದೆ? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಈ ಐದು ಇಂದ್ರಿಯಗಳು ಬಿಂಬನ, ಐದು ಇಂದ್ರಿಯಗಳ ಸ್ಥಾನದಲ್ಲಿರುವ ಭಗವದ್ ರೂಪಗಳು. ಒಮ್ಮೆ ಹೇಳ್ತೇನೆ, ಮತ್ತೆ ವಿಸ್ತಾರ ಹೇಳ್ತೇನೆ. ಬಿಂಬನ ಐದು ಕರ್ಮೇಂದ್ರಿಯ ಸ್ಥಾನದ ಭಗವದ್ ರೂಪಗಳು, ಅಲ್ಲಿರುವ 24 ರೂಪಗಳು, ಸ್ವರೂಪ ದೇಹದಲ್ಲಿರುವ ಐದು ಕರ್ಮೇಂದ್ರಿಯದಲ್ಲಿರುವ ಭಗವದ್ ರೂಪಗಳು, ಅಲ್ಲಲ್ಲಿರುವ ಭಗವಂತನ 24 ರೂಪಗಳು, ತದನಂತರ ವಾಯುದೇವರ ಆಯಾ ಇಂದ್ರಿಯಗಳಲ್ಲಿ ಐದು ಕರ್ಮೇಂದ್ರಿಯಗಳಲ್ಲಿರುವ 24 ರೂಪಗಳು, ನಂತರ ಲಿಂಗದೇಹದಲ್ಲಿರುವ ಐದು ಕರ್ಮೇಂದ್ರಿಯಗಳಲ್ಲಿರುವ ದೇವರ ರೂಪಗಳು 24 ಭಗವದ್ ರೂಪಗಳು, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯ 24 ರೂಪಗಳು, ನಂತರ ಅನಿರುದ್ಧ ದೇಹದ ಪಂಚ ಕರ್ಮೇಂದ್ರಿಯಗಳಲ್ಲಿರುವ ಐದು ಭಗವದ್ ರೂಪಗಳು, ಅಲ್ಲಿರುವ 24 ಭಗವದ್ ರೂಪಗಳು, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ರೂಪಗಳು, ಅಭಿಮಾನಿಗಳ ರೂಪಗಳು. ಹಾಗೆ ಸ್ಥೂಲ ದೇಹದ ಪಂಚಕರ್ಮೇಂದ್ರಿಯಗಳಲ್ಲಿರುವಂತಹ ಭಗವದ್ ರೂಪಗಳು, ಅಲ್ಲಿರುವ 24 ಭಗವದ್ ರೂಪಗಳು, ಅಲ್ಲಿರುವ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯ ರೂಪಗಳು, ಅಭಿಮಾನಿಗಳ ರೂಪಗಳು. ಒಂದು ಬಿಂಬನ ಪಂಚಕರ್ಮೇಂದ್ರಿಯ ಸ್ಥಾನದಲ್ಲಿರುವ ಭಗವದ್ ರೂಪಗಳಿಂದ ಹೊರಟ ರೂಪಗಳೆಲ್ಲ ಆಯಾ ಶರೀರದಲ್ಲಿರುವ ಅಲ್ಲಲ್ಲಿರುವ ಆಯಾ ರೂಪಗಳನ್ನ ದೇವರ ರೂಪಗಳು, ದೇವರ ರೂಪಗಳ ಸರಿ, ದೇವತೆಗಳ ರೂಪಗಳು, ದೇವತೆಗಳ ರೂಪಗಳ ಸರಿ, ಐಕ್ಯ ಆದಾಗ ಸ್ಥೂಲ ಶರೀರದ ಐದು ಕರ್ಮೇಂದ್ರಿಯಗಳಿಂದ ವ್ಯಾಪಾರಗಳು ಹೊರಟು ಅಲ್ಲಿಂದ ಭಗವತ್ ರೂಪಗಳು ಹೊರಡುತ್ತೆ. ಹೌದಾ? ಅಲ್ಲಲ್ಲಿ ಪ್ರಕಟವಾದ ಭಗವತ್ ರೂಪಗಳು ಆಯಾ ವ್ಯಾಪಾರದಿಂದ ಹೊರಟು ಆಯಾ ಪದಾರ್ಥಗಳನ್ನು ಮುಟ್ಟಿ ಆಯಾ ವಿಶೇಷವಾದ ಭೋಗ ಪಡೆಯುವುದೇ, ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಯಜ್ಞ. ಹಾಗಾದರೆ ಒಂದು ಮಾತಲ್ಲಿ ಹೇಳಬೇಕಾದರೆ, ಹೇ ಭಗವಂತ, ನನ್ನ ಒಂದು ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಎಲ್ಲದರಿಂದ 4 ಶರೀರಗಳಲ್ಲಿ ನೀನು ತತ್ವಾಭಿಮಾನಿಗಳ ಮೂಲಕ ಅಲ್ಲಲ್ಲಿ ಮಾಡಿಸಿದ ಸಕಲ ಕಾರ್ಯಗಳಲ್ಲಿ ಪ್ರಕಟವಾದ ನಿನ್ನ ತತ್ವಾಭಿಮಾನಿ ದೇವತೆಗಳ ರೂಪಗಳೇನಿವೆ, ಆ ಪದಾರ್ಥಗಳಲ್ಲಿರುವ ನಿಮ್ಮ ರೂಪಗಳು ಎಲ್ಲ ಐಕ್ಯವಾಗಿ ನನಗೆ ಸುಖವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸ್ತಾ ಇದ್ದೀರಾ, ಅಲ್ಲಿ ಪ್ರಕಟವಾದ ನಿನ್ನ ರೂಪಗಳೆಲ್ಲ ಬಿಂಬಮೂರ್ತೆ ನಿನಗೆ ಅರ್ಪಿತವಾಗಿದೆ, ಇದು ನಿನ್ನ ಯಜ್ಞವಾಗಲಿ ಅಂತ ನಿತ್ಯವೂ ನೀವು ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ವಿಷ್ಣು ತೀರ್ಥರು ನಿನ್ನ ಹಿಂದೆ ರುದ್ರದೇವರು ವಿಶೇಷ ಸನ್ನಿಧಾನದಲ್ಲಿ ಅದಕ್ಕೆ ಹೇಳಿದೆ, ಹರಹ ಪ್ರಯಚ್ಛತಿ ಅಂತ ನೀವೇನಂತ ಇದ್ದೀರಲ್ಲ, ಅವರೇ ಈ ಗ್ರಂಥವನ್ನು ಕೊಟ್ಟಿದ್ದು ಮಹಾನುಭಾವರು. ಅವರ ಅನುಗ್ರಹ ಪೂರ್ಣ ಆಯುಕ್ತ ಮನಸ್ಸು ಅಖಂಡವಾದ ಸಾಧನೆ, ಅವರು ಇದ್ದದ್ದೇ 50 ವರ್ಷಕ್ಕಿಂತ ಕಡಿಮೆ, ಅದರಲ್ಲೇ ವಿಶೇಷವಾಗಿ 4 ಆಶ್ರಮದ ಧರ್ಮ ಪರಿಪಾಲನೆ ಮಾಡಿ 108 ಸಲ ಸುಧಾಮಗಳ ಮಾಡಿ ಇಡೀ ಜನ್ಮ ಭಗವಂತನ ನೆನಪಿನಲ್ಲೇ ಪಡೆಯಬೇಕಾದರೆ ಅದೆಂಥ ನೆನಪು ಅವರಿಗೆ ಬಂದಿರಬೇಕು, ಅದೆಂಥ ಸಾಧನೆ ಆಗಿರಬೇಕು. ಹಾಗಾಗಬೇಕಾದರೆ ಹೀಗಾಗಬೇಕು ಎಂಬ ಎಲ್ಲ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ನಮಗೂ ಇಷ್ಟು ಕಾಲ ಹೇಗೋ ಹಾಗೂ ಕಳೆದಾಯಿತು, ಇನ್ನಾದರೂ ಅಖಂಡವಾದ ರೀತಿಯಲ್ಲಿ ಸಾಧನೆ ನಡೆಯಬೇಕಾದ ಅವರನ್ನು ಅನುಗ್ರಹ ಪಡೆಯೋಣ. ಈ ಪ್ರಧಾನವಾದ ಪ್ರಕರಣ ಇದು, ಇಂದ್ರಿಯ ವ್ಯಾಪಾರ ಪ್ರಕರಣ. ಇದು ಹಿಡಿತಕ್ಕೆ ಬಂತ ಜೀವ ಸಾಧ್ಯದಲ್ಲೇ ಆಗಿರುತ್ತೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ. ಅವರು ಮಾಡಿದ ಗ್ರಂಥ ನಿಮ್ಮ ಕೈಗೆ ಬಂದಿದೆ. ಎಷ್ಟು ಜನ ಇದ್ದಾರೆ ಅದರಲ್ಲಿ ನೀವೇ ಇಲ್ಲಿ ಕೊಡಬೇಕು ಅಂತ ಅವರ ಸಂಕಲ್ಪ ಇದ್ದಂತೆ ಕಾಣುತ್ತೆ. ನಿಮ್ಮ ಯೋಗ್ಯತಾ ಕಾಲ ಪಕ್ವ ಆಯಿತೋ ಏನೋ ಗೊತ್ತಿಲ್ಲ, ನಿಮ್ಮವರಿಗೂ ಬಂದಿದೆ. ಆದರೆ ಬಂದದ್ದು ಸಾರ್ಥಕ ಯಾವಾಗ ಆಗುತ್ತೆ? ನಿತ್ಯ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲದಿದ್ರೆ ಮತ್ತೆ ವ್ಯರ್ಥ ಆಗಿಬಿಡುತ್ತೆ. ಮತ್ತಿನ್ಯಾವ ಜನ್ಮದಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಆಯ್ತಾ? ಈ ಒಂದು ವ್ಯಾಪಾರ ಏನು ವಿಶೇಷವಾಗಿರತಕ್ಕಂಥ ಷೋಡಶಿಯಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಹಿಡಿತಕ್ಕೆ ಬಂತ. ಈ ಒಂದು ಪ್ರಕರಣ ಚಿಂತನೆ ಮಾಡಿದರೆ ಸಾಕು, ಕೋಟಿ ಕೋಟಿ ಸುಳಾದಿ ಪಾರಾಯಣ ಮಾಡಿದಂತ ಒಂದಲ್ಲ ಎರಡಲ್ಲ ಎಲ್ಲಾ ಸುಳಾದಿಗಳ ಎಲ್ಲಾ ಪದಗಳ ಸಾರ ಇಲ್ಲಿ ಕೂತಿದೆ. ಇದನ್ನು ಒಂದು ಸಲ ಚಿಂತನೆ ಮಾಡಿದರೆ ಸಾಕು, ಎಲ್ಲ ದಾಸನಾಯನ್ನು ತೊಳೆದು ಬಿಡ್ತಾರೆ. ನಾವು ಮಾಡುವ ಚಿಂತನೆ ಇದು ಮಾಡಬೇಕಾಗಿತ್ತು. ಇದನ್ನ ಅವರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಆಗಲಿ ಅಂತಲೇ ಶ್ರೀಕೃಷ್ಣ